ಯೇಸುವಿನ ಸಾತ್ವಿಕತ್ವ ಮತ್ತು ಆತನ ಒಳ್ಳೆಯತನ.
And we want to consider today something more about the meaning of love.
ಇವತ್ತಿನ ಅಧ್ಯಯನದಲ್ಲಿ ನಾವು ಪ್ರೀತಿಯ ಅರ್ಥವನ್ನ ಹೆಚ್ಚು ಪರಿಗಣಿಸೋಣ ಮತ್ತು ಅದನ್ನ ನೋಡಿಕೊಳ್ಳೋಣ.
A word which is much misunderstood, but which we can understand clearly when we look at the life of Jesus and see how we can have the same love in our life for other people.
ಈ ಪ್ರೀತಿ ಎಂಬ ಪದವು ಲೋಕದಲ್ಲಿ ಬಹಳ ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ. ಹಾಗಾಗಿ ಈ ಪ್ರೀತಿ ಎಂಬ ಪದವನ್ನ ಯೇಸು ಕ್ರಿಸ್ತನ ಜೀವಿತವನ್ನ ನಾವು ನೋಡುವ ಮುಖಾಂತರ ಅದರ ಅರ್ಥವನ್ನ ಕಲಿತುಕೊಳ್ಳೋಣ. ಇದರಿಂದ ನಾವು ಜನರೆಡೆಗೆ ಹೇಗೆ ಪ್ರೀತಿಯನ್ನ ತೋರಬೇಕು ಎಂಬುದನ್ನು ಕಲಿತುಕೊಳ್ಳುತ್ತೇವೆ.
One mark of love is gentleness.
ಪ್ರೀತಿಯ ಒಂದು ಗುರುತೇನಪ್ಪ ಅಂದ್ರೆ ಅದು ಸಾತ್ವಿಕತ್ವವಾಗಿದೆ.
Jesus was gentle with all people, particularly with people who were battered by life, who had fallen into sin. Jesus loved especially those who had fallen deeply into sin.
ಯೇಸು ಜನರೆಡೆಗೆ ಸಾತ್ವಿಕತ್ವವನ್ನು ಹೊಂದಿದ್ದನು. ವಿಶೇಷವಾಗಿ ಯಾರು ತಮ್ಮ ಜೀವಿತದಿಂದ ಜಜ್ಜಲ್ಪಟ್ಟಿದ್ರಲ್ಲ ಮತ್ತು ತುಂಬಾ ಆಳವಾದ ಪಾಪದಲ್ಲಿ ಬಿದ್ದು ಹೋರಾಡ್ತಿದ್ರಲ್ಲ ಅಂತವರ ವಿಷಯದಲ್ಲಿ ಯೇಸು ಹೆಚ್ಚು ಸಾತ್ವಿಕತ್ವವನ್ನು ಹೊಂದಿದ್ದನು.
He came to help such people because they were rejected by everybody else. The woman caught in adultery, the thief on the cross, rejected criminals.
ಯೇಸು ಇಂತಹ ಜನರಿಗೆ ಸಹಾಯಿಸಲು ಈ ಲೋಕಕ್ಕೆ ಬಂದನು. ಯಾಕೆಂದರೆ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಸ್ತ್ರೀಯು ಮತ್ತು ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಂತ ಕಳ್ಳನು ಇಬ್ಬರೂ ಜನರಿಂದ ತಿರಸ್ಕೃತಗೊಂಡಿದ್ದರು. ಇವರೆಲ್ಲ ತಿರಸ್ಕರಿಸಲ್ಪಟ್ಟಂತ ಅಪರಾಧಿಗಳಾಗಿದ್ದರು.
Jesus went, picked them up and encouraged them. He saw the good points in those weak, sinful people and he hoped for the best in everyone.
Yesu bandu avaranna ettikondu avarige protsahisidanu. Aa balahina mattu paapavullanta manushyaralli olleya amshavanna Yesu nodidaru mattu pratiyobbaralli uttamavadaddanne nirikshisidaru.
You know, Jesus was this type of person whom other people would just long to be with because he was so understanding, so kind, so gentle.
Yesu Christanu entaha vyaktiyagidru andre ella janaru Yesuvinottige iralu bayista idru yakendre Yesu hechu dayavullavanu karuneyullavanu mattu satvikanu agiddarindagi.
You know who were the people who avoided Jesus? Those who were proud, those who were hypocrites, those who had some secret sin which they were afraid he would expose.
Yesu Christananna yaru dura adtidru gotta? Kapatigalu, ahankarigalu mattu rahasyavadanta paapagalalli biddiruvantavaru Yesu Christananna dura adtidru. Yakendre elli namma paapavanna Yesu torisibidtano embudakke Yesuvina vishayavagi avarge bayavittu.
The Bible says that Jesus, Matthew 12 verse 20, it says Jesus would not break a bruised or a battered reed.
ಮತ್ತಾಯ 12:20 ಯೇಸು ಯಾವ ರೀತಿ ಇದ್ದನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ಇದ್ದನು ಎಂಬುದಾಗಿ.
A reed is a very small little thing and if that's bruised or battered most people would throw it away and pick another reed because reeds are cheap. But Jesus wouldn't do it.
ದಂಟು ಎಂಬುವಂಥದ್ದು ಬಹಳ ಚಿಕ್ಕದಾಗಿತ್ತು. ಅದೇನಾದರೂ ಜಜ್ಜಿ ಹೋಗಿತ್ತು ಅಥವಾ ಮುರಿಯೋದಕ್ಕೆ ಬಂದಿತ್ತು ಅಂದ್ರೆ ಜನರು ಅದನ್ನು ಹೊರಗಡೆ ಬಿಸಾಡ್ತಾ ಇದ್ರು. ಯಾಕೆಂದ್ರೆ ದಂಟು ತುಂಬಾ ಅಗ್ಗವಾಗಿದ್ದರಿಂದ. ಆದರೆ ಯೇಸು ಆ ರೀತಿಯಾಗಿ ಮಾಡಲಿಲ್ಲ.
ಅಂಡ್ ಎ ವಿಕ್ ದಟ್ಸ್ ಬರ್ನಿಂಗ್ ವೆರಿ ಡಿಮ್ಲಿ ಜೀಸಸ್ ವುಡ್ ಫ್ಯಾನ್ ಇಟ್ ಟು ಎ ಫ್ಲೇಮ್ ದಟ್ಸ್ ವಾಟ್ ಇಟ್ ಸೇಸ್ ದೇರ್.
ದೀಪದ ಬತ್ತಿಯು ಬಹಳ ಮಂದಗತಿಯಿಂದ ಉರಿತಾ ಇತ್ತು ಅಂದ್ರೆ ಯೇಸು ಅದನ್ನು ಆರಿಸ್ತಿರ್ಲಿಲ್ಲ. ಅದಕ್ಕೆ ಹೊಗೆಯಾಡಿಸಿ ಇನ್ನು ಹೆಚ್ಚು ಉರಿಸ್ತಾ ಇದ್ರು.
He would not quench a dimly burning wick.
ಮಂದಗತಿಯಿಂದ ಉರಿತಿರುವಂತ ದೀಪವನ್ನ ಯೇಸು ನಂದಿಸಲಿಲ್ಲ.
You know that?
ನಿಮಗೆ ಗೊತ್ತಾ ಅದು?
That if you're like a battered reed, weak, most of your life broken, Jesus cares for you.
ನಿಮ್ಮ ಜೀವಿತವು ಜಜ್ಜಿ ಹೋದಂತ ದಂಟಿನ ರೀತಿಯಲ್ಲಿ ಇದ್ರೆ ಅಥವಾ ಆರಿ ಹೋಗುತ್ತಿರುವ ದೀಪದಂತೆ ಇದ್ರೆ ಅನೇಕರ ಜೀವಿತವು ಮುರಿಯಲ್ಪಟ್ಟಿದೆ. ಯೇಸು ನಿಮ್ಮ ಬಗ್ಗೆ ಕಾಳಜಿ ವಹಿಸುವನಾಗಿದ್ದಾನೆ.
He can bring you back into his perfect plan for your life. Even if you're like a battered reed or a dimly burning wick or a wick that's about to die out.
ನಿಮ್ಮ ದೀಪವು ಮಂದಗತಿಯಿಂದ ಉರಿತಾ ಇದ್ರೂ ಅಥವಾ ಆರಿ ಹೋಗುವಂತ ಪರಿಸ್ಥಿತಿಯಲ್ಲಿದ್ರೂ ಕೂಡ ಅಥವಾ ನಿಮ್ಮ ಜೀವಿತವು ಜಜ್ಜಿ ಹೋಗಿದ್ರೂ ಸಹ ದೇವರು ನಿಮಗಾಗಿ ಯೋಜಿಸಿದಂತ ಪರಿಪೂರ್ಣ ಜೀವಿತಕ್ಕೆ ಮತ್ತೊಮ್ಮೆ ಯೇಸು ನಿಮ್ಮನ್ನ ಹಿಂತಿರುಗಿ ಕರ್ಕೊಂಡು ಬರ್ತಾರೆ.
Jesus saw the good points in people. He always hoped for the best.
ಯೇಸು ಸ್ವಾಮಿಯು ಯಾವಾಗಲೂ ಜನರಲ್ಲಿ ಒಳ್ಳೆಯ ಅಂಶವನ್ನು ಕಂಡುಹಿಡಿಯುತ್ತಿದ್ದರು, ಅವರಿಗಾಗಿ ಉತ್ತಮವಾದದ್ದನ್ನ ನಿರೀಕ್ಷೆ ಮಾಡ್ತಾ ಇದ್ರು.
His love was not sentimental. He always sought the highest good. That's why he rebuked Peter with strong words of admonition.
ಯೇಸುವಿನ ಪ್ರೀತಿಯು ಭಾವನಾತ್ಮಕತೆಯಿಂದ ಕೂಡಿರಲಿಲ್ಲ, ಆತನ ಪ್ರೀತಿಯು ಬಹುದೊಡ್ಡದಾಗಿತ್ತು. ಅದಕ್ಕಾಗಿ ಯೇಸು ಬಹಳ ಬಲವಾದ ಮಾತಿನಿಂದ ಪೇತ್ರನನ್ನ ಗದರಿಸಿದನು.
ಯು ಕಾಂಟ್ ರಿಬ್ಯೂಕ್ ಪೀಪಲ್ ಸ್ಟ್ರಾಂಗ್ಲಿ ಅನ್ಲೆಸ್ ಯು ಲವ್ ದೆಮ್. ವೆನ್ ಜೇಮ್ಸ್ ಅಂಡ್ ಜಾನ್ ವರ್ ಸೀಕಿಂಗ್ ಫಾರ್ ಪ್ಲೇಸಸ್ ಆಫ್ ಆನರ್, ಹಿ ರಿಬ್ಯೂಕ್ ದೆಮ್.
ನೀವು ಜನರನ್ನ ಪ್ರೀತಿಸದೇನೆ ಅವರನ್ನ ಬಲವಾಗಿ ಗದರಿಸಲಿಕ್ಕೆ ಆಗೋದಿಲ್ಲ. ಯೋಹಾನ ಮತ್ತು ಯಾಕೋಬರು ಗೌರವಯುತ ಸ್ಥಾನವನ್ನ ಬಯಸಲು ಹೊಂದಿದಾಗ ಯೇಸು ಅವರನ್ನ ಗದರಿಸಿದರು.
When they wanted to call down fire on the Samaritans, he rebuked them. He rebuked his disciples 7 times for unbelief.
ಸಮರ್ಯಾದವರ ಮೇಲೆ ಬೆಂಕಿಯನ್ನ ಸುರಿಸಲು ಅವರು ಬಯಸಿದಾಗ ಯೇಸು ಅವರನ್ನ ಗದರಿಸಿದರು, ಮತ್ತು ಯೇಸು ಅವರ ಅಪನಂಬಿಕೆಯ ವಿಷಯವಾಗಿ 7 ಬಾರಿ ಗದರಿಸಿದರು.
Why? Because he loved them. If he didn't care for them, then he would have just not corrected them at all.
ಯಾಕೆಂದ್ರೆ ಯೇಸು ಅವರನ್ನ ಪ್ರೀತಿಸಿದ್ದಕ್ಕಾಗಿ ಅವರನ್ನ ಗದರಿಸಿದನು. ಯೇಸು ಅವರ ಬಗ್ಗೆ ಕಾಳಜಿನ ವಹಿಸಲಿಲ್ಲ ಅಂದಿದ್ರೆ ಅವರನ್ನ ತಿದ್ದೋಕೆ ಹೋಗ್ತಿರಲಿಲ್ಲ.
He wouldn't have bothered whether they went to hell or anywhere.
ಅವರು ನರಕ ಮತ್ತು ಎಲ್ಲೇ ಹೋದ್ರೂ ಕೂಡ ಯೇಸು ಸ್ವಾಮಿ ತಲೆ ಕಡಿಸ್ಕೊಳ್ತಿರ್ಲಿಲ್ಲ ಅವಾಗ.
And so we see that Jesus was not afraid of speaking the truth, even if it hurt others, because he loved them. He was concerned for their eternal good.
ಯೇಸು ಸ್ವಾಮಿಯು ಸತ್ಯವನ್ನ ಮಾತಾಡಲಿಕ್ಕೆ ಭಯಪಡಲಿಲ್ಲ. ಆ ಮಾತು ನೋವಿನಿಂದ ಕೂಡಿದ್ರೂ ಕೂಡ ಮತ್ತೊಬ್ಬರಿಗೆ ಯೇಸು ಸ್ವಾಮಿಯು ಅವರ ನಿತ್ಯತ್ವದ ಒಳ್ಳೆಯದಕ್ಕಾಗಿಯೇ ಅವರಿಗೆ ಬಲವಾದ ಮಾತುಗಳನ್ನ ಕೆಲವೊಮ್ಮೆ ಯೇಸು ಆಡ್ತಾ ಇದ್ರು.
He was not seeking a reputation for being known as a kind person, or that reputation for kindness would be lost if he spoke strong words.
ಯೇಸು ಸ್ವಾಮಿಯು ತಾನು ದಯೆಯುಳ್ಳವನು ಎಂಬಂತ ಖ್ಯಾತಿಯನ್ನ ಗಳಿಸಲಿಕ್ಕೆ ಬಯಸಲಿಲ್ಲ, ಅಥವಾ ತಾನು ಬಲವಾಗಿ ಮಾತನಾಡಿದ ಕೂಡಲೇನೆ ಮತ್ತೊಬ್ಬರಿಗೆ ಆ ದಯೆ ಎಂಬಂತ ಖ್ಯಾತಿ ಎಲ್ಲಿಂದ ಹೋಗ್ಬಿಡತ್ತೋ ಅನ್ನುವಂತ ವಿಷಯವಾಗಿ ಯೇಸು ತಲೆ ಕೆಡಿಸಿಕೊಳ್ಳಲಿಲ್ಲ.
No, he loved other people more than he loved himself. And so he was willing to sacrifice his reputation in order to help other people.
ಯೇಸು ಸ್ವಾಮಿಯು ತನ್ನನ್ನ ತಾನು ಹೆಚ್ಚು ಪ್ರೀತಿಸಿಕೊಳ್ಳುವುದಕ್ಕಿಂತ ಜನರನ್ನು ಹೆಚ್ಚು ಪ್ರೀತಿಸಿದನು. ಅದಕ್ಕಾಗಿ ಯೇಸು ತನ್ನ ಖ್ಯಾತಿಯನ್ನು ಕೂಡ ಕಳೆದುಕೊಳ್ಳಲು ಸಿದ್ಧವಾಗಿದ್ದನು, ಮತ್ತೊಬ್ಬರಿಗೆ ಸಹಾಯ ಮಾಡುವ ಸಲುವಾಗಿ.
He spoke the truth firmly because he did not want men to be ruined eternally.
Yesu swamiyu satyavanna bahala drudavagi maatnadidru yakendra manushyanu nityatvavanna tappiskobardu embanta uddeshadinda.
So in one sentence we could say the eternal welfare of men mattered more to Jesus Christ than their opinions about him.
Ondu salinalli helodadre ಒಬ್ಬ ಮನುಷ್ಯನು ತನ್ನ ಬಗ್ಗೆ ಯಾವ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾನೆ ಎನ್ನುವುದಕ್ಕಿಂತ ಆ ಮನುಷ್ಯನ ನಿತ್ಯತ್ವದ ಕ್ಷೇಮವನ್ನ ಯೇಸು ಹೆಚ್ಚು ಪ್ರಮುಖವೆಂದು ಎಣಿಸಿದರು.
And a true Christian is like that when he encounters other people.
ಒಬ್ಬ ನಿಜವಾದ ಕ್ರೈಸ್ತನು ಜನರನ್ನ ಸಂಧಿಸುವಾಗ ಅದೇ ರೀತಿಯಾಗಿ ಇರುತ್ತಾನೆ.
Their eternal welfare means more to him than all their opinions of him.
ಆತನ ವಿಷಯವಾಗಿ ಜನರು ಹೊಂದಿರುವ ಅಭಿಪ್ರಾಯಕ್ಕಿಂತ ಜನರ ನಿತ್ಯತ್ವದ ಕ್ಷೇಮವನ್ನು ಹೆಚ್ಚು ಪ್ರಮುಖವೆಂದು ಆ ದೈವಿಕ ಮನುಷ್ಯನು ಎಣಿಸುತ್ತಾನೆ.
Once when Peter was in the house of Cornelius and he was talking about the ministry of Jesus to them, he summed up the whole ministry of Jesus in one sentence.
ಒಂದು ಬಾರಿ ಪೇತ್ರನು ಕೋರ್ನೇಲ್ಯ ಎಂಬುವನ ಮನೆಯಲ್ಲಿದ್ದಾಗ ಯೇಸುವಿನ ಸೇವೆಯ ಬಗ್ಗೆ ಮಾತನಾಡುತ್ತಿದ್ದನು. ಅಲ್ಲಿ ಯೇಸುವಿನ ಒಟ್ಟಾರೆ ಸೇವೆಯನ್ನ ಒಂದೇ ಸಾಲಿನಲ್ಲಿ ಆತನಿಗೆ ವಿವರಿಸಿದನು.
In Acts of the Apostles chapter 10:38 he said Jesus went about doing good and delivering people who were oppressed by the devil.
ಅಪೊಸ್ತಲರ ಕೃತ್ಯಗಳು 10:38 ನಾವು ಈ ರೀತಿಯಾಗಿ ಓದ್ಕೊಳ್ಳುತ್ತೇವೆ, ಆತನು ಉಪಕಾರಗಳನ್ನ ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು ಎಂಬುದಾಗಿ.
You see what the ministry of Jesus was? Doing good. Not just preaching, not just saying nice words, but actually doing good to people and delivering them from the oppression of Satan.
Yesuvina seveyana neevu nodkondralva, Yesu swamiyu kevala olleyadana maatadlilla ಅಥವಾ ಕೇವಲ ಬೋಧಿಸಲಿಲ್ಲ, ಯೇಸು ನಿಜವಾಗಿಯೂ ಜನರಿಗೆ ಒಳ್ಳೆಯದನ್ನು ಮಾಡಿದನು. ಅಲ್ಲಿ ನಾವು ಓದ್ಕೊಳ್ಳುತ್ತೇವೆ, ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನೂ ಗುಣ ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ.
He didn't just want to win souls. He loved the total man.
ಯೇಸು ಕೇವಲ ಆತ್ಮಗಳನ್ನು ಗಳಿಸಬೇಕು ಎಂಬುದಾಗಿ ಬಯಸಲಿಲ್ಲ, ಯೇಸು ಸಂಪೂರ್ಣ ಮನುಷ್ಯನನ್ನ ಪ್ರೀತಿಸಿದರು.
He was concerned about man's physical need. There was a time when there were more than 4,000 people who had been with him for 3 days. You read about that in Matthew 15. 3 days. And they didn't eat anything. And Jesus was concerned. He said, let's provide them with some meal, something to eat. He was concerned about man's physical need.
ಯೇಸು ಸ್ವಾಮಿಯು ಮನುಷ್ಯರ ಅಗತ್ಯತೆಗಳ ವಿಷಯವಾಗಿ ಹೆಚ್ಚು ಕಾಳಜಿಯನ್ನು ವಹಿಸಿದರು. ಒಂದು ಬಾರಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ 4,000 ಜನರು ಯೇಸುವಿನೊಟ್ಟಿಗೆ 3 ದಿನ ಕಳೆದರು ಎಂಬುದಾಗಿ. ಆ 3 ದಿನಗಳಲ್ಲಿ ಆ ಜನರು ಏನೂ ತಿಂದಿರಲಿಲ್ಲ. ಯೇಸು ಅವರ ವಿಷಯವಾಗಿ ಕಾಳಜಿಯನ್ನು ವಹಿಸಿ ಅವರಿಗೇನಾದರೂ ತಿನ್ಲಿಕ್ಕೆ ಕೊಡ್ರಿ ಎಂಬುದಾಗಿ ಯೇಸು ಹೇಳಿದರು. ಹಾಗಾಗಿ ನಾವು ನೋಡ್ತೇವೆ ಯೇಸು ಮನುಷ್ಯರ ಶಾರೀರಿಕ ಅಗತ್ಯತೆಗಳನ್ನು ನೋಡ್ಕೊಳ್ತಾರೆ ಎಂಬುದಾಗಿ.
He taught us to pray, give us this day our daily bread. And wherever he went, he did good not only to the souls of men, but to their bodies.
ಯೇಸು ಸ್ವಾಮಿಯು ನಮಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದಾರೆ, ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿರಿ ಎಂಬುದಾಗಿ. ಯೇಸು ಸ್ವಾಮಿ ಎಲ್ಲೇ ಹೋದರೂ ಒಳ್ಳೆಯದನ್ನು ಮಾಡ್ತಿದ್ರು, ಬರೀ ಕೇವಲ ಆತ್ಮಕ್ಕೆ ಮಾತ್ರ ಅಲ್ಲ, ದೈಹಿಕವಾಗಿಯೂ ಕೂಡ.
He cared for people who were sick and suffering. He cared for the worst of sinners so much that his enemies would taunt him saying, oh, he's a friend of tax collectors and sinners.
Yesu aswasthagondantavara vishayavagi baade paduttiruvara vishayavagi hechu kaalajana hondiddaru mattu ketta paapigala vishayavagi hechu kaalajana torisidaru. ಅದಕ್ಕಾಗಿ ಜನರು ಯೇಸುವಿಗೆ ಪಾಪಿಗಳ ಸ್ನೇಹಿತನು ಮತ್ತು ಸುಂಕದವರ ಸ್ನೇಹಿತನು ಎಂಬುದಾಗಿ ಕರೆದರು.
But that's what he was. He was a friend of the most despised people in society. And a true man of God will be like that also.
ಯೇಸು ಅದೇ ರೀತಿಯಾಗಿದ್ದರು. ಯಾರು ಸಮಾಜದಲ್ಲಿ ತುಂಬಾ ನಿರಾಕರಿಸಲ್ಪಟ್ಟಿದ್ರಲ್ಲ ಅಂತವರ ಸ್ನೇಹಿತನು ಯೇಸು ಆಗಿದ್ದರು. ಒಬ್ಬ ನಿಜವಾದ ದೈವಿಕ ಮನುಷ್ಯನು ಸಹ ಅದೇ ರೀತಿಯಾಗಿರ್ತಾನೆ.
You know, you can be like that. What's hindering you from loving people who are despised by others, from loving people who are low in society? It's your own sense of dignity. You don't want to be like Jesus.
ನೀವು ಕೂಡ ಆ ರೀತಿಯಾಗಿರಬಹುದು. ಮತ್ತೊಬ್ಬರಿಂದ ನಿರಾಕರಿಸಲ್ಪಟ್ಟಂತವರನ್ನ ಪ್ರೀತಿಸಲು ಮತ್ತು ಸಮಾಜದಲ್ಲಿ ತೀರಾ ಕೆಳಗೆ ಇಳಿದಂತವರನ್ನ ಪ್ರೀತಿಸಲು ನಿಮಗೆ ಅಡ್ಡಿಯಾಗ್ತಿರೋದೇನು? ಅದೇನಪ್ಪ ಅಂತಂದ್ರೆ ಅದು ನಿಮ್ಮ ಸ್ವಂತ ಘನತೆಯಾಗಿದೆ. ನಿಮಗೆ ಇಷ್ಟ ಇಲ್ಲ ಯೇಸು ಕ್ರಿಸ್ತನ ರೀತಿಯಲ್ಲಿ ಆಗಲು.
You want to have a respectable type of Christianity with a respectable type of people.
ನಿಮಗೆ ಗೌರವಯುತ ಕ್ರೈಸ್ತತ್ವ ಬೇಕಾಗಿದೆ ಮತ್ತು ನೀವು ಗೌರವಾನ್ವಿತ ವ್ಯಕ್ತಿ ಆಗಬೇಕು ಅಂತ ಬಯಕೆ ಇದೆ ನಿಮಗೆ.
No, it's not natural for man to go around becoming friends with the outcasts of society like the lepers and things like that, but Jesus did that.
ಇಲ್ಲ, ಒಬ್ಬ ಮನುಷ್ಯನು ಪ್ರಾಕೃತ್ಯಾತೀತ್ಯವಾಗಿ ಸಮಾಜದಲ್ಲಿ ಕೆಳಗೆ ಇಳಿದಂತವರನ್ನ, ಅಂದರೆ ಕುಷ್ಠರೋಗಿಗಳು ಈ ರೀತಿಯಾಗಿ ಇರುವಂತವರಿಗೆ ಸ್ನೇಹಿತನಾಗಲು ಇಷ್ಟಪಡೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಆ ರೀತಿಯಾಗಿರಲಿಲ್ಲ.
ಯು ನೋ, ವಿ ಸೀಕ್ ಟು ಮೇಕ್ ಫ್ರೆಂಡ್ಸ್ ವಿತ್ ದೋಸ್ ಥ್ರೂ ಹೂಮ್ ವಿ ಕ್ಯಾನ್ ಗೆಟ್ ಸಮ್ ಬೆನಿಫಿಟ್ ಫಾರ್ ಅವರ್ಸೆಲ್ವ್ಸ್.
ಯಾರಿಂದ ನಮಗೆ ಹೆಚ್ಚು ಲಾಭವಾಗತ್ತಲ್ಲ ಅಂತವರೊಟ್ಟಿಗೆ ನಾವು ಸ್ನೇಹಿತರಾಗಲು ಹೆಚ್ಚು ಬಯಸ್ತೀವಿ.
ಅವರ್ ಲವ್ ಇಸ್ ಸೆಲ್ಫಿಶ್. ಜೀಸಸ್ ಲವ್ ವಾಸ್ ಸೆಲ್ಫ್ಲೆಸ್, ಇಟ್ ವಾಸ್ ಪ್ಯೂರ್.
ನಮ್ಮ ಪ್ರೀತಿಯು ಸ್ವಾರ್ಥತೆಯಿಂದ ಕೂಡಿದೆ, ಆದ್ರೆ ಯೇಸುವಿನ ಪ್ರೀತಿಯು ನಿಸ್ವಾರ್ಥತೆಯಿಂದ ಕೂಡಿತ್ತು ಮತ್ತು ಶುದ್ಧತೆಯಿಂದ ಕೂಡಿತ್ತು.
ಇಟ್ಸ್ ನಾಟ್ ಬೈ ಆಲ್ ದಿಸ್ ಕಲ್ಚರಲ್ ರಿಫೈನ್ಮೆಂಟ್ ಇನ್ ನೈಸ್ ವರ್ಡ್ಸ್ ದಟ್ ವಿ ಮ್ಯಾನಿಫೆಸ್ಟ್ ದ ನೇಚರ್ ಆಫ್ ಕ್ರೈಸ್ಟ್. ಇಟ್ಸ್ ಬೈ ಲವ್, ಅ ಲವ್ ದಟ್ ಸೀಕ್ಸ್ ದ ಗುಡ್ ಆಫ್ ಅದರ್ಸ್.
ಇದು ಕೇವಲ ಸಂಸ್ಕೃತಿಯಿಂದ ಆಡತಕ್ಕಂತ ಮಾತಿನಲ್ಲಿ ನಾವು ಕ್ರಿಸ್ತನನ್ನ ತೋರಿಸೋದು ಅಲ್ಲ. ನಾವು ಜನರನ್ನ ಪ್ರೀತಿಸಬೇಕು, ಅವರಿಗಾಗಿ ಒಳ್ಳೆಯದನ್ನ ಬಯಸಬೇಕು.
ಅ ಲವ್ ದಟ್ enables us to be their servants like Jesus was.
Preeti namanna yavadakke nadesutte andre sevakana reetiyalli nadesutte. Yesu Swami hege idralla mattobbarige sevakaragi hage.
Jesus washed their feet not to impress them with his humility but because he loved them.
Yesu Swamiyu shishyandara padagalanna toladru yakendre tanna deenateyinda mechislikkagi alla, aatanalli nijavagiyu deenate iddidrinda.
You know, whenever Jesus did good to others, he never had the slightest thought that he could get something in return.
Yesu Swamiyu ಯಾವಾಗಲೇ ಆದರೂ ಯಾರಿಗಾದರೂ ಒಳ್ಳೆಯದನ್ನು ಮಾಡಿದಾಗ ಒಂದೇ ಒಂದು ಸಣ್ಣ ಆಲೋಚನೆ ಬರಲಿಲ್ಲ ಅವರಿಂದ ನಾನೇನಾದರೂ ಹಿಂತಿರುಗಿ ಪಡ್ಕೊಳ್ತೀನಿ ಎಂಬುದಾಗಿ.
ಜೀಸಸ್ ಯೂಸ್ಡ್ ಆನ್ ಎಕ್ಸಾಂಪಲ್ ಆಫ್ ದ ಸನ್. ದ ಸನ್ ಶೈನ್ಸ್ ಆನ್ ದ ಈವಿಲ್ ಅಂಡ್ ದ ಗುಡ್, ಹಿ ಸೇಡ್ ಇನ್ ಮ್ಯಾಥ್ಯೂ 5:45.
ಮತ್ತಾಯ 5:45 ವಚನದಲ್ಲಿ ಯೇಸು ಸ್ವಾಮಿಯು ಸೂರ್ಯನ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೂರ್ಯನು ನೀತಿವಂತರ ಮೇಲೂ ಮತ್ತು ಅನೀತಿವಂತರ ಮೇಲೆಯೂ ಬೆಳಕನ್ನು ಸುರಿಸ್ತಾನೆ ಎಂಬುದಾಗಿ.
ಅಂಡ್ ವಾಟ್ ಇಸ್ ದ ಸನ್ ಎಕ್ಸ್ಪೆಕ್ಟಿಂಗ್ ಇನ್ ರಿಟರ್ನ್ ಫ್ರಮ್ ಆಲ್ ದೀಸ್ ಪೀಪಲ್? ನಥಿಂಗ್.
ಸೂರ್ಯನು ಈ ಜನರಿಂದ ಏನನ್ನ ಹಿಂತಿರುಗಿ ಬಯಸ್ತಾನೆ? ಏನನ್ನೂ ಇಲ್ಲ.
ವಾಟ್ ಅಬೌಟ್ ದ ರೈನ್? ಹಿ ಯೂಸ್ ದಿ ಇಲ್ಲಸ್ಟ್ರೇಷನ್ ಆಫ್ ದ ರೈನ್ ಆಲ್ಸೋ.
ಯೇಸು ಸ್ವಾಮಿಯು ಮಳೆಯ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಮಳೆಯು ಏನನ್ನ ನಿರೀಕ್ಷಿಸುತ್ತದೆ?
ಹಿ ಸೇಡ್ ದ ರೈನ್ ಫಾಲ್ಸ್ ಆನ್ ದ ರೈಚಸ್ ಅಂಡ್ ದಿ ಅನ್ರೈಚಸ್. ಅಂಡ್ ವಾಟ್ ಇಸ್ ದ ರೈನ್ ಎಕ್ಸ್ಪೆಕ್ಟಿಂಗ್ ಇನ್ ರಿಟರ್ನ್?
ಮಳೆಯು ನೀತಿವಂತರ ಮೇಲೂ ಮತ್ತು ಅನೀತಿವಂತರ ಮೇಲೆಯೂ ಸುರಿಯುತ್ತದೆ. ಹಾಗಾದ್ರೆ ಮಳೆಯು ಇವರುಗಳಿಂದ ಏನನ್ನು ನಿರೀಕ್ಷೆ ಮಾಡುತ್ತದೆ?
ನಾಟ್ ಈವನ್ ಎ ವರ್ಡ್ ಆಫ್ ಥ್ಯಾಂಕ್ಸ್.
ಕೃತಜ್ಞತೆಯ ಒಂದೇ ಒಂದು ಪದವನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ.
ನೋಬಡಿ ಲುಕ್ಸ್ ಅಪ್ ಅಟ್ ದ ಸನ್ ಅಂಡ್ ಸೇಸ್, ವೆಲ್ ಥ್ಯಾಂಕ್ ಯು ಫಾರ್ ರೈಸಿಂಗ್ ದಿಸ್ ಮಾರ್ನಿಂಗ್ ಅಂಡ್ ಶೈನಿಂಗ್ ಅಪಾನ್ ಅಸ್ ಆರ್ ಗಿವಿಂಗ್ ಅಸ್ ಲೈಟ್, ಬಟ್ ದ ಸನ್ ಇಸ್ ನಾಟ್ ಬಾದರ್ಡ್.
ಯಾರು ಕೂಡ ಸೂರ್ಯನ ಕಡೆಗೆ ತಿರುಗ್ಬಿಟ್ಟು ಈ ದಿನ ಮೂಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು, ನಮಗೆ ಬೆಳಕನ್ನು ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳು ಎಂಬುದಾಗಿ ಹೇಳೋದಿಲ್ಲ. ಅದಕ್ಕಾಗಿ ಸೂರ್ಯನು ಬೇಜಾರು ಮಾಡ್ಕೊಳ್ಳೋದಿಲ್ಲ.
ಈವನ್ ದೋ ನೋಬಡಿ ಥ್ಯಾಂಕ್ಸ್ ಇಟ್, ಇಟ್ ಸ್ಟಿಲ್ ರೈಸಸ್ ಇನ್ ದ ಮಾರ್ನಿಂಗ್. ಅಂಡ್ ಜೀಸಸ್ ಸೆಡ್ ಬಿ ಲೈಕ್ ದಟ್.
ಯಾರು ಕೂಡ ಕೃತಜ್ಞತೆ ಹೇಳಿಲ್ಲ ಅಂದ್ರೂ ಕೂಡ ಸೂರ್ಯನು ಪ್ರತಿನಿತ್ಯ ಮೂಡ್ತಾನೆ. ಅದಕ್ಕಾಗಿ ಯೇಸು ಹೇಳಿದ್ದು ಆ ರೀತಿಯಾಗಿರ್ರಿ ಎಂಬುದಾಗಿ.
ಬಿ ಲೈಕ್ ಯುವರ್ ಹೆವನ್ಲಿ ಫಾದರ್ ಹೂ ಗಿವ್ಸ್ ಹಿಸ್ ಸನ್ ಲೈಟ್ ಟು ಗುಡ್ ಅಂಡ್ ಈವಿಲ್ ಪೀಪಲ್ ವೆದರ್ ದೇ ಥ್ಯಾಂಕ್ ಹಿಮ್ ಆರ್ ನಾಟ್.
ಪರಲೋಕದ ತಂದೆಯ ರೀತಿಯಲ್ಲಿ ಇರ್ರಿ. ಆತನು ಅನೀತಿವಂತರಿಗೂ ಮತ್ತು ನೀತಿವಂತರಿಗೂ ಸೂರ್ಯನ ಮುಖಾಂತರ ಬೆಳಕನ್ನು ಕೊಡ್ತಾನೆ. ಜನರು ಆತನಿಗೆ ಕೃತಜ್ಞತೆ ಹೇಳಿದ್ರು ಅಷ್ಟೇ, ಹೇಳಿಲ್ಲ ಅಂದ್ರೂ ಅಷ್ಟೇ.
ನೋಬಡಿ ಟರ್ನ್ಸ್ ಅಪ್ ಟು ಗಾಡ್ ಅಂಡ್ ಸೇಸ್ ಥ್ಯಾಂಕ್ ಯು ಲಾರ್ಡ್ ಫಾರ್ ಗಿವಿಂಗ್ ಮೀ ಸನ್ ಲೈಟ್ ದಿಸ್ ಮಾರ್ನಿಂಗ್, ಬಟ್ ಹಿ ಸ್ಟಿಲ್ ಸೆನ್ಸ್.
ಯಾರು ಕೂಡ ದೇವ್ರ ಕಡೆಗೆ ತಿರುಗ್ಬಿಟ್ಟು ಹೇಳೋದಿಲ್ಲ, ದೇವ್ರೆ ನಿಮಗೆ ಕೃತಜ್ಞತೆಗಳು, ಈ ದಿನ ನಮಗೆ ಸೂರ್ಯನನ್ನ ಮೂಡಲಿಕ್ಕೆ ಕೊಟ್ಟಿದ್ದಿ, ಬೆಳಕನ್ನ ಕೊಟ್ಟಿದ್ದಿ ಅಂತ. ಆದರೂ ಕೂಡ ದೇವರು ನಮಗೆ ಬೆಳಕನ್ನ ಕೊಡ್ತಾರೆ.
Now Jesus was not interested in getting something in return.
ಯೇಸು ಸ್ವಾಮಿಯು ಹಿಂತಿರುಗಿ ಅಪೇಕ್ಷಿಸೋದರಲ್ಲಿ ಬಯಕೆಯನ್ನು ಹೊಂದಿರಲಿಲ್ಲ.
See, God's nature is one which wants to give and give and give and give.
ದೇವರ ಸ್ವಭಾವ ಯಾವ ತರ ಅಪ್ಪ ಅಂತಂದ್ರೆ ಯಾವಾಗಲೂ ಕೊಡೋದು ಕೊಡೋದು ಮತ್ತು ಕೊಡೋದೇ ಆಗಿದೆ.
That is as natural for God as it is for the sun to shine and shine and shine and shine.
ಅದು ದೇವರ ಸ್ವಭಾವವಾಗಿದೆ. ಅದೇ ರೀತಿ ಸೂರ್ಯನು ಸಹ ಯಾವಾಗಲೂ ಪ್ರಜ್ವಲಿಸುತ್ತಾನೆ.
And Jesus came to earth and manifested that nature of God, seeking to do good and serve and help and bless wherever he went, whether people appreciated it, whether they thanked him or didn't thank him, it didn't make a difference to him.
ಯೇಸು ಇಹಲೋಕಕ್ಕೆ ಬಂದು ದೇವರ ಸ್ವಭಾವವನ್ನ ತೋರಿಸಿದ್ರು. ಅದು ಯೇಸು ಎಲ್ಲಿಯೇ ಹೋದರೂ ಒಳ್ಳೆಯದನ್ನ ಮಾಡ್ತಿದ್ರು, ಸೇವೆ ಮಾಡ್ತಿದ್ರು, ಸಹಾಯ ಮಾಡ್ತಿದ್ರು, ಆಶೀರ್ವದಿಸ್ತಾ ಇದ್ರು. ಜನರು ಅದನ್ನ ಪ್ರಶಂಸಿದ್ರು, ಪ್ರಶಂಸದೇ ಇದ್ರೂ ಕೂಡ. ಅದೇ ರೀತಿ ಕೃತಜ್ಞತೆ ಹೇಳಿದ್ರು, ಹೇಳದೇ ಇದ್ರು ಕೂಡ. ಅದು ಆತನಿಗೆ ವ್ಯತ್ಯಾಸ ತರ್ತಿರ್ಲಿಲ್ಲ.
See, it's not easy to manifest this type of love.
ನೋಡಿ, ಈ ರೀತಿಯ ಪ್ರೀತಿಯನ್ನ ತೋರಿಸುವಂತದ್ದು ಅಷ್ಟು ಸುಲಭ ಅಲ್ಲ.
Human love is so selfish. If that fellow loves me in return, then I continue to love him. That is the way we can distinguish between human love and divine love.
ಮಾನವನ ಪ್ರೀತಿಯು ಸ್ವಾರ್ಥತೆಯಿಂದ ಕೂಡಿದೆ. ಮಾನವನು ಈ ರೀತಿಯಾಗಿ ಯೋಚಿಸ್ತಾನೆ, ಆತನು ನನಗೆ ಪ್ರೀತಿಯನ್ನು ತೋರಿಸಿದ್ರೆ ನಾನು ಆತನಿಗೆ ಪ್ರೀತಿಯನ್ನು ತೋರಿಸ್ತೀನಿ ಅಂತ. ಈ ರೀತಿಯಾಗಿ ನಾವು ವಿಭಾಗಿಸಬಹುದು, ಅದು ಮಾನವನ ಪ್ರೀತಿ, ಇದು ದೇವರ ಪ್ರೀತಿ ಎಂಬುದಾಗಿ. ಎರಡೂ ಪ್ರೀತಿಯ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ.
ಇನ್ ಡಿವೈನ್ ಲವ್ ಇಟ್ ಡಸಂಟ್ ಮ್ಯಾಟರ್ ಟು ಅಸ್ ವೆದರ್ ದಿ ಅದರ್ ಪರ್ಸನ್ ರೆಸ್ಪಾನ್ಸ್ ಆರ್ ನಾಟ್, ವಿ ಜಸ್ಟ್ ಕಂಟಿನ್ಯೂ.
ದೈವಿಕ ಪ್ರೀತಿಯಲ್ಲಿ ವ್ಯತ್ಯಾಸ ಅನ್ನೋದಿರೋದಿಲ್ಲ. ಒಬ್ಬ ಮನುಷ್ಯನು ನಮಗೆ ಪ್ರತಿಕ್ರಿಯಿಸಲಿ ಪ್ರತಿಕ್ರಿಯಿಸದೇ ಇರಲಿ, ನಾವು ಪ್ರೀತಿ ಮಾಡ್ತಾನೆ ಇರ್ತೇವೆ.
ಕನ್ಸಿಡರ್ ದಿ ವೇ ಜೀಸಸ್ ಯೂಸ್ಡ್ ಹಿಸ್ ಮನಿ.
ಯೇಸು ಸ್ವಾಮಿಯು ಹಣವನ್ನ ಉಪಯೋಗಿಸಿದ್ದರ ವಿಷಯವನ್ನ ಪರಿಗಣಿಸಿರಿ.
ಇನ್ ಜಾನ್ 13:29 ವಿ ಸೀ ದಟ್ ಜೀಸಸ್ ಯೂಸ್ಡ್ ಹಿಸ್ ಮನಿ ಬೇಸಿಕಲಿ ಫಾರ್ ಟೂ ಥಿಂಗ್ಸ್, ಟು ಬೈ ವಾಟ್ ವಾಸ್ ನೀಡೆಡ್ ಅಂಡ್ ಟು ಗಿವ್ ಟು ದ ಪೂರ್.
ಯೋಹಾನ 13:29 ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ಕೊಳ್ತೇವೆ. ಯೇಸು ಸ್ವಾಮಿಯು ಎರಡು ಸಂಗತಿಗಳಿಗಾಗಿ ಹಣವನ್ನ ಉಪಯೋಗಿಸಿದರು. ಒಂದು, ಅಗತ್ಯತೆ ಇರುವಂತದ್ದನ್ನ ಕೊಂಡ್ಕೊಳ್ಳಿಕ್ಕೆ, ಮತ್ತೊಂದು ಅಗತ್ಯತೆಯಲ್ಲಿರುವಂತವರಿಗೆ ಸಹಾಯಿಸಲಿಕ್ಕೆ.
Now Jesus was not a great rich millionaire, but he still found some money to give to those who were poor.
ಯೇಸು ಸ್ವಾಮಿಯು ಕೋಟ್ಯಾಧಿಪತಿ ಆಗಿರಲಿಲ್ಲ, ಆದರೂ ಕೂಡ ಯಾರು ಅಗತ್ಯತೆಯಲ್ಲಿರ್ತಾರಲ್ಲ, ಬಡವರು ಇರ್ತಾರಲ್ಲ, ಅಂತವರಿಗೆ ಸಹಾಯಿಸಲಿಕ್ಕೆ ಹಣವನ್ನ ಕೊಡ್ತಾ ಇದ್ರು.
He taught people it is more blessed to give than to receive.
ಯೇಸು ಜನರಿಗೆ ಹೇಳ್ಕೊಟ್ಟಿದ್ದೇನಪ್ಪಾ ಅಂದ್ರೆ ಸ್ವೀಕರಿಸಿಕೊಳ್ಳೋದಕ್ಕಿಂತ ಕೊಡೋದು ಹೆಚ್ಚಿನ ಆಶೀರ್ವಾದ ಎಂಬುದಾಗಿ.
And his love taught him that whatever possessions God gave him were to be used to bless others.
ಆತನ ಪ್ರೀತಿಯು ಆತನಿಗೆ ತೋರಿಸ್ಕೊಟ್ಟಿದ್ದೇನಪ್ಪ ಅಂದ್ರೆ ದೇವರು ನಿನಗೆ ಯಾವುದೇ ಸ್ಥಾನವನ್ನು ಕೊಟ್ಟಿದ್ರು ಆ ಸ್ಥಾನವನ್ನ ಮತ್ತೊಬ್ಬರನ್ನ ಆಶೀರ್ವದಿಸುವ ಸಲುವಾಗಿ ಉಪಯೋಗಿಸಬೇಕು ಎಂಬುದಾಗಿ.
How many of us have understood it? How many Christians are there in the world who have understood this, that God gives us material things so that we can bless others, use them for the benefit of others?
ಎಷ್ಟು ಜನ ನೀವು ಇದನ್ನ ಅರ್ಥ ಮಾಡಿಕೊಂಡಿದ್ದೀರಾ? ಎಷ್ಟು ಜನ ಕ್ರೈಸ್ತರು ಇದನ್ನ ಅರ್ಥ ಮಾಡಿಕೊಂಡಿದ್ದಾರೆ? ಹಾಗಾದ್ರೆ ದೇವರು ಅವರಿಗೆ ಕೊಟ್ಟಿರುವಂತ ಭೌತಿಕ ವಸ್ತುಗಳನ್ನ ಮತ್ತೊಬ್ಬರನ್ನ ಆಶೀರ್ವದಿಸುವ ಸಲುವಾಗಿ ಮತ್ತು ಮತ್ತೊಬ್ಬರ ಒಳ್ಳೆಯದಕ್ಕೆ ಉಪಯೋಗಿಸಬೇಕು ಎಂಬುದಾಗಿ.
This is love. When we learn to love people and use things to bless people.
ನಾವು ಜನರನ್ನ ಪ್ರೀತಿಸಿ ಭೌತಿಕ ವಸ್ತುಗಳನ್ನ ಮತ್ತೊಬ್ಬರನ್ನ ಆಶೀರ್ವದಿಸುವ ಸಲುವಾಗಿ ಉಪಯೋಗಿಸುವುದನ್ನ ಕಲಿತಾಗ ಅದು ನಿಜವಾದ ಪ್ರೀತಿಯಾಗಿದೆ.
Let me say something else about his preaching. We read of a time in Luke 19 and verse 41 that he wept over Jerusalem.
ಯೇಸುವಿನ ಬೋಧನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ಲೂಕ 19ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಯೇಸು ಯೆರೂಸಲೇಮನ್ನ ನೋಡಿ ಅತ್ತನು ಎಂಬುದಾಗಿ.
Why did he weep over Jerusalem? He used such strong words when he preached. And little later we read in the same chapter, verse 45 of Luke 19, that he used a whip. But before he used the whip, he wept.
ಯೆರೂಸಲೇಮನ್ನು ನೋಡಿ ಯೇಸು ಯಾಕೆ ಅತ್ತರು? ಲೂಕ 19ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ, ಯೇಸು ಬಲವಾದ ಮಾತುಗಳನ್ನು ಆಡಿ ಬಾರುಕೋಲನ್ನು ಉಪಯೋಗಿಸಿದನು ಎಂಬುದಾಗಿ. ಯೇಸು ಬಾರುಕೋಲನ್ನು ಉಪಯೋಗಿಸುವ ಮೊದಲು ಅತ್ತರು ಯೆರೂಸಲೇಮನ್ನು ನೋಡಿ.
This was the balance.
ಇದು ಸಮತೋಲನವಾಗಿದೆ.
Let me mention another aspect of Jesus' love, and that is, you didn't have to see a secretary in order to meet with Jesus.
ಯೇಸುವಿನ ಪ್ರೀತಿಯ ಮತ್ತೊಂದು ಅಂಶವನ್ನ ನಿಮಗೆ ತೋರಿಸ್ತೇನೆ. ಯೇಸುವನ್ನ ನೀವು ಭೇಟಿಯಾಗಬೇಕು ಅಂದ್ರೆ ಆತನನ್ನ ಭೇಟಿಯಾಗುವ ಮೊದಲು ಮತ್ತೊಬ್ಬ ಯಾರೋ ಅಧಿಕಾರಿನ ನೀವು ಭೇಟಿಯಾಗುವಂತ ಅಗತ್ಯತೆ ಇರಲಿಲ್ಲ.
Now in the world, if you want to meet a big man, you got to meet a secretary first.
ಈ ಲೋಕದಲ್ಲಿ ನೀವು ಯಾರಾದರೂ ಒಬ್ಬ ದೊಡ್ಡ ಮನುಷ್ಯನನ್ನ ಭೇಟಿಯಾಗಬೇಕು ಅಂದ್ರೆ ಮೊದಲು ಆತನ ಕೆಳಗಿರುವಂತ ಅಧಿಕಾರಿಯನ್ನ ನೀವು ಭೇಟಿಯಾಗಬೇಕು.
What secretary did Jesus have? Anybody could meet him. Nicodemus could go in the middle of the night, wake him up, and speak to Jesus, and Jesus is ready to talk to him.
Yesu swamige aa rithiya adhikarigalu yaru irilla. Yar bekadru Yesu swamiya balige hoge maatnadabodagittu. Nikodemanu madhyaratriyalli hogi Yesu swamiyanna beti adanu mattu aatanottige maatnadidanu mattu Yesu swamigu kuda mansittu aatanottige maatadlikke.
Once Jesus was so busy helping people that we read in Mark 3 verse 20 and 21 he did not even have enough time to eat.
ಮಾರ್ಕ 3ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಯೇಸು ಸ್ವಾಮಿಯು ಜನರಿಗೆ ಸಹಾಯಿಸುವುದರಲ್ಲಿ ತೊಡಗಿದ್ರಿಂದ ಯೇಸು ಸ್ವಾಮಿ ತಿನ್ಲಿಕ್ಕೂ ಕೂಡ ಸಮಯ ಇರಲಿಲ್ಲ ಎಂಬುದಾಗಿ.
He did not have anybody to regulate the access of people to him saying, you can't come to me. You know, when you become so busy that you cannot meet with ordinary people, you have become more busy than Jesus Christ.
ಯೇಸುವಿನ ಬಳಿಗೆ ನೀವು ಹೋಗಲಿಕ್ಕೆ ಆಗೋದಿಲ್ಲ ಎಂಬ ಮಾತನ್ನ ಹೇಳಲಿಕ್ಕೆ ಯಾವ ಅಧಿಕಾರಿಗಳು ಸಹ ಯೇಸುವಿನ ಬಳಿ ಇರಲಿಲ್ಲ. ನಿಮಗೆ ಗೊತ್ತಾ, ನೀವು ಹೆಚ್ಚು ಕೆಲಸದಲ್ಲಿ ಪ್ರವೃತ್ತರಾದಾಗ ನೀವು ಸಾಮಾನ್ಯ ಜನರೊಟ್ಟಿಗೆ ಭೇಟಿ ಮಾಡಲು ಆಗೋದಿಲ್ಲ. ಅದರ ಅರ್ಥ ಏನಪ್ಪ ಅಂದ್ರೆ ನೀವು ಯೇಸುವಿಗಿಂತ ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ದೀರಿ ಎಂಬುದಾಗಿ.
When you need a secretary to prevent people from meeting you, you're not a servant of God anymore.
ಆಗ ನಿಮಗೆ ಅಧಿಕಾರಿಗಳ ಅವಶ್ಯಕತೆ ಇರುತ್ತದೆ ಜನರನ್ನ ನಿಮ್ಮ ಬಳಿಗೆ ತಡೆಯುವ ಸಲುವಾಗಿ. ಆಗ ನೀವು ಯೇಸು ಕ್ರಿಸ್ತನ ಸೇವಕನಾಗಲಿಕ್ಕೆ ಅನರ್ಹರು.
You are just a businessman. You are running an industry, not a Christian church.
ಆಗ ನೀವು ಕೇವಲ ವ್ಯವಹಾರಸ್ಥನಷ್ಟೇ. ನೀವು ಯಾವುದೋ ಒಂದು ಕಂಪನಿಯನ್ನು ನಡೆಸ್ತಾ ಇರ್ತೀರ ಹೊರತು ಸಭೆಯನ್ನು ನಡೆಸ್ತಾ ಇರೋದಿಲ್ಲ.
The relatives of Jesus thought he was insane to allow people to take so much of his time. But that is because he loved them.
ಯೇಸುವಿನ ಸಂಬಂಧಿಗಳು ಅಂದ್ಕೊಂಡಿದ್ದೇನೆಂದ್ರೆ ಯೇಸು ಜನರಿಗೆ ತನ್ನ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದಾನೆ, ಆತನಿಗೆ ಹುಚ್ಚು ಹಿಡಿದಿದೆ ಎಂಬುದಾಗಿ. ಆದ್ರೆ ಯೇಸು ಯಾಕೆ ಜನರಿಗೆ ಹೆಚ್ಚು ಸಮಯವನ್ನು ಕೊಡ್ತಾ ಇದ್ರು ಅಂದ್ರೆ ಅವರನ್ನ ಪ್ರೀತಿಸುವ ಸಲುವಾಗಿ.
Jesus was freely approachable. Once they brought sick people to him at sunset, we read in Luke 4 verse 40, and he spent the whole evening till late into the night praying for them, laying his hands on them, healing them.
ಯೇಸು ಯಾರ ಕೈಗೂ ಬೇಕಾದರೂ ಸಿಗುತ್ತಾ ಇದ್ರು. ಒಂದು ಬಾರಿ ಜನರು ಯೇಸುವಿನ ಬಳಿಗೆ ಸೂರ್ಯಾಸ್ತ ಸಮಯದಲ್ಲಿ ಅಸ್ವಸ್ಥ ಜನರನ್ನು ಕರೆತಂದಾಗ ಲೂಕ 4:40 ನಾವು ಅದನ್ನು ಓದ್ತೇವೆ. ಯೇಸು ಸಾಯಂಕಾಲ ಪೂರ ಅಂದರೆ ರಾತ್ರಿಯ ಹೆಚ್ಚಿನ ಸಮಯವನ್ನ ಅವರಿಗಾಗಿ ಪ್ರಾರ್ಥನೆ ಮಾಡಲು, ಅವರ ಮೇಲೆ ಹಸ್ತವನ್ನಿಟ್ಟು ಅವರನ್ನು ಸ್ವಸ್ಥ ಮಾಡಲು ಉಪಯೋಗಿಸಿದರು.
He did not feel his time was his own. His time was for other people.
ಯೇಸು ಸಮಯವನ್ನ ತನ್ನ ಸ್ವಂತದ್ದೆಂದು ಎಂದಿಗೂ ಎಣಿಸಲಿಲ್ಲ. ತನ್ನ ಹೆಚ್ಚಿನ ಸಮಯವನ್ನ ಬೇರೆ ಜನರಿಗೆ ಮೀಸಲಿಟ್ಟನು.
He came to live, to do God's will, to bless them. And he was willing to be inconvenienced.
ದೇವರ ಚಿತ್ತವನ್ನ ಮಾಡಲು ಮತ್ತು ಜೀವಿಸಲು ಮತ್ತು ಜನರನ್ನು ಆಶೀರ್ವದಿಸಲು ಯೇಸು ಈ ಲೋಕಕ್ಕೆ ಬಂದರು. ಅನಾನುಕೂಲತೆಯನ್ನು ಎದುರಿಸಲು ಸಹ ಯೇಸು ಸಿದ್ಧವಾಗಿದ್ದರು.
And this is why the mighty gifts of the Spirit that were manifested through Jesus brought life.
ಅದಕ್ಕಾಗಿ ಆತ್ಮನ ಅದ್ಭುತ ವರವು ಯೇಸು ಕ್ರಿಸ್ತನ ಮೂಲಕ ತೋರಿಬಂತು. ನಿಜವಾದ ಜೀವಿತವನ್ನ ಯೇಸುವಿನಲ್ಲಿ ಈ ಒಂದು ಆತ್ಮದ ವರವು ತಂದಿತು.
You know, miracles are a dangerous thing if they are not operated in love.
ನಿಮಗೆ ಗೊತ್ತಾ, ಮಹತ್ಕಾರ್ಯಗಳು ಅಪಾಯದಿಂದ ಕೂಡಿವೆ, ಅವು ಪ್ರೀತಿಯಿಂದ ಕಾರ್ಯನಿರ್ವಹಿಸಲಿಲ್ಲ ಅಂದ್ರೆ.
This is the love of God that we need to flood our hearts.
ಇದು ದೇವರ ಪ್ರೀತಿಯಾಗಿದೆ. ಈ ಒಂದು ಪ್ರೀತಿಯೇ ನಮ್ಮ ಹೃದಯದಲ್ಲಿ ಉಕ್ಕಿ ಹರಿಯುವಂತಾಗಬೇಕು.
Let's ask God to give it to us, a love that's concerned even in his moment, last moments, to bring a thief into God's kingdom.
ಆತನ ಪ್ರೀತಿಯು ಹೆಚ್ಚು ಕಾಳಜಿಯಿಂದ ಕೂಡಿತ್ತು. ಯೇಸುವಿನ ಕೊನೆ ಕ್ಷಣದಲ್ಲಿಯೂ ಸಹ ಒಬ್ಬ ಕಳ್ಳನನ್ನು ದೇವರ ರಾಜ್ಯಕ್ಕೆ ಪ್ರವೇಶಿಸುವಂತೆ ಈ ಒಂದು ದೇವರ ಪ್ರೀತಿಯು ಕಾರ್ಯ ಮಾಡಿತು.
When the world around us sees such love, they will be drawn to Jesus. Let's ask God to give us this love.
ನಮ್ಮ ಸುತ್ತ ಇರುವಂತ ಲೋಕವು ಇಂತಹ ಪ್ರೀತಿಯನ್ನ ನಮ್ಮಲ್ಲಿ ನೋಡುವಾಗ ಆ ಲೋಕವು ಯೇಸುವಿನ ಬಳಿಗೆ ಸೆಳೆಯಲ್ಪಡುತ್ತದೆ. ಈ ಒಂದು ಪ್ರೀತಿಯನ್ನ ಕೊಡುವಂತೆ ದೇವರಲ್ಲಿ ನಾವು ಕೇಳಿಕೊಳ್ಳೋಣ. ಆಮೆನ್.